ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ,
ಪ್ರೀತಿಯ ಸೋಪಾನವೇ, ಪ್ರೀತಿಗೆ ಪರಿಪೂರ್ಣನೇ, ಪ್ರೀತಿಸುವೆ ನಿನ್ನ ಪ್ರೀತಿಯ ಯೇಸುವೆ, ಆಯುಷ್ಯ ಕಾಲವೆಲ್ಲ ಯೇಸುವೆ, ಪ್ರೀತಿಯ ಸೋಪಾನವೇ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರೀತಿಯ ಮಾರ್ಗದ ಬಾನುಲಿ ಮಿತ್ರರೇ, ನಿಮ್ಮೆಲ್ಲರಿಗೆ ಏಸು ಕ್ರಿಸ್ತನ ಪರಿಮಳುಳ್ಳ ನಾಮದಲ್ಲಿ ವಂದನೆಗಳು. ನೀವೆಲ್ಲರೂ ಕ್ಷೇಮವೇ? ಕಳೆದ ಕೆಲವು ವಾರಗಳಿಂದ ನಮ್ಮ ಕಾರ್ಯಕ್ರಮವನ್ನು ಕೇಳುತ್ತಿದ್ದರಲ್ಲವೇ? ಪ್ರತಿ ವಾರ ಇದೇ ದಿನ ಇದೇ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡುತ್ತೇನೆ. ದಯಮಾಡಿ ಕೇಳಿರಿ. ನಾವು ಏಸುವಿನ ಬಗ್ಗೆ ನಿಮಗೆ ತಿಳಿಸುತ್ತಿದ್ದೆವು. ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಅದೇ ಯೇಸು ನಿಮ್ಮನ್ನು ನನ್ನನ್ನು ಉಂಟು ಮಾಡಿದ್ದಾನೆ. ಆತನು ಪರಲೋಕದಲ್ಲಿರುವ ನಮ್ಮ ತಂದೆ. ಒಂದು ಮಗು ತನ್ನ ತಂದೆಯ ಸಾಮೀಪ್ಯ ಬಯಸುವಂತೆ ನಾವು ಆತನನ್ನು ಬಯಸಬಹುದು. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಿಮ್ಮನ್ನು ಸಲಹುತ್ತಾನೆ. ಆತನು ಜನರ ಜೀವಿತದಲ್ಲಿ ತನ್ನ ಕಾರ್ಯಗಳನ್ನು ವಿವಿಧ ರೀತಿಯಲ್ಲಿ ನಮ್ಮ ಗ್ರಹಿಕೆಗೆ ಮೀರಿ ಮಾಡುತ್ತಾನೆ. ಪ್ರಿಯರೇ, ನಾವು ಯೋಚಿಸುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ಉನ್ನತವಾಗಿ ಆತನ ಮಾರ್ಗಗಳಿರುತ್ತವೆ. ಅದ್ಭುತ ಎನ್ನುವುದು ವರ್ಣಿಸಲಾಗದಂತಹ ಅದ್ವಿತೀಯವಾದ ಕಾರ್ಯ. 2000 ವರ್ಷಗಳ ಹಿಂದೆ ಯೇಸು ಭೂಲೋಕದಲ್ಲಿದ್ದಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು. ಇಂದಿನ ಕಾರ್ಯಕ್ರಮದಲ್ಲಿ ಆತನು ಮಾಡಿದ ಅನೇಕ ಅದ್ಭುತಗಳಲ್ಲಿ ಒಂದನ್ನು ನಿಮಗೆ ಹೇಳಲಿದ್ದೇನೆ. ಯೇಸು ಅನೇಕ ಕುರುಡರನ್ನು ಗುಣಪಡಿಸಿದನು. ಅನೇಕರನ್ನು ಸಾವಿನಿಂದ ಪುನರ್ಜೀವಿತಗೊಳಿಸಿದನು. ದೆವ್ವಗಳನ್ನು ಬಿಡಿಸಿದನು. ಪಾರ್ಶ್ವವಾಯು ರೋಗಿಗಳನ್ನು ಸ್ವಸ್ಥಗೊಳಿಸಿದನು. ಯೇಸು ಕನಿಕರಿಂದ ಕೂಡಿದವನಾಗಿದ್ದನು. ಆತನು ಪ್ರೀತಿ ಕರುಣೆಯಿಂದ ತುಂಬಿದವನಾಗಿದ್ದನು. ಅನೇಕ ಸಾರಿ ಕುರುಡರು ಅಥವಾ ಕುಷ್ಠರೋಗಿಗಳು ಈತನು ಮಾರ್ಗದಲ್ಲಿ ಹಾದು ಹೋಗುತ್ತಿದ್ದಾಗ ಯೇಸುವನ್ನು ಕೂಗಿ ಕರೆದು ಆತನ ದಯೆಗೆ ಪಾತ್ರರಾಗಿ ಯೇಸುವಿನ ಮುಖಾಂತರ ಸ್ವಸ್ಥರಾದರು. ಪ್ರಿಯರೇ, ಸಾವಿರಾರು ಜನರಿಗೆ ಆತನು ಆಹಾರ ಒದಗಿಸಿದನು. ಈ ಎಲ್ಲ ಅದ್ಭುತಗಳನ್ನು ಯೇಸು ಮಾಡಿದನು. ಆತನು ಪ್ರೀತಿ ಮತ್ತು ಕನಿಕರಿಂದ ಕೂಡಿದವನಾಗಿದ್ದನು. ಆತನು ಜನರ ದುರವಸ್ಥೆಯನ್ನು ಚೆನ್ನಾಗಿ ಬಲ್ಲವನಾಗಿದ್ದನು. ನೀವು ಎಂದಾದರೂ ಸಮುದ್ರದ ಬಳಿಗೆ ಹೋಗಿರುವ ಪ್ರಿಯರೇ, ಸಮುದ್ರ ತೀರದಲ್ಲಿ ನೀವು ಇರುವುದಾದರೆ ಖಂಡಿತ ಸಮುದ್ರದೊಳಗೆ ಹೋಗಿರಬಹುದಲ್ವೇ? ಒಂದು ವೇಳೆ ಚಿಕ್ಕ ದೋಣಿಯಲ್ಲಿ ನೀವು ಪ್ರಯಾಣ ಮಾಡುತ್ತಿದ್ದರೆ, ಅಲೆಗಳು ಜೋರಾಗಿದ್ದರೆ ಕೆಲವೊಮ್ಮೆ ಭಯವಾಗ್ತದಲ್ವೇ? ಒಂದು ವೇಳೆ ಇಂತಹ ಭೀಕರ ಅಲ್ಲಕಲ್ಲೋಲವಾದ ಸಮುದ್ರದ ಅಲೆಗಳ ಮಧ್ಯದಲ್ಲಿ ನೀವು ರಾತ್ರಿ ಪ್ರಯಾಣ ಮಾಡುತ್ತಿದ್ದರೆ, ನೀವು ಎಷ್ಟೇ ಬಲಿಷ್ಠರಾಗಿದ್ದರೂ ಒಂದು ಚಿಕ್ಕ ಮಗುವಿಗಿಂತ ಬಲಹೀನರಾಗಿ ಆ ಸಂದರ್ಭದಲ್ಲಿ ನೀವು ಕಾಣುವಿರಲ್ಲವೇ? ದೇವರು ಮಾತ್ರ ಅಂತಹ ಸಂದರ್ಭದಲ್ಲಿ ನಿಮ್ಮನ್ನು ಕಾಪಾಡಲು ಸಾಧ್ಯ. ಇಂತಹ ಕೆಟ್ಟ ಹವಾಮಾನದಲ್ಲಿ ಸಂಚರಿಸಿದ ಕೆಲವು ವ್ಯಕ್ತಿಗಳು ಹಿಂತಿರುಗಿ ಬಂದಾಗ ಬಹಳ ಬಲಹೀನರಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರ ಬಗ್ಗೆ ನಾನು ಇತ್ತೀಚೆಗೆ ಕೇಳಿಸಿಕೊಂಡೆ. ಒಂದಾನೊಂದು ದಿನ ಯೇಸು ಮುಂಜಾನೆಯಿಂದ ಸಂಜೆಯವರೆಗೆ ಜನರಿಗೆ ಬೋಧನೆ ಮಾಡುತ್ತಿದ್ದ. ಸಂಜೆಯಾದಾಗ ಆಚೆ ದಡಕ್ಕೆ ಹೋಗಲಿಕ್ಕಾಗುವಂತೆ ತನ್ನ ಶಿಷ್ಯರಿಗೆ ತಿಳಿಸಿದ. ಅಂದು ಪ್ರಶಾಂತವಾದ ವಾತಾವರಣವಿದ್ದು ಸಮುದ್ರವೂ ಸಹ ಪ್ರಶಾಂತವಾಗಿತ್ತು. ಪ್ರಿಯರೇ, ಯೇಸುವಿನ ಶಿಷ್ಯರಲ್ಲಿ ಕೆಲವರು ಬೆಸ್ತರಾಗಿದ್ದರು ಎಂಬುದಾಗಿ ನಿಮಗೆ ಹೇಳಿದ್ದನ್ನು ದಯಮಾಡಿ ನೆನಪಿಗೆ ತಂದುಕೊಳ್ಳ್ರಿ. ಸೀಮೋನ, ಅಂದ್ರೆಯ, ಯೋಹಾನ ಮತ್ತು ಯಾಕೋಬರು ಇವರೆಲ್ಲರೂ ಬೆಸ್ತರಾಗಿದ್ದರು. ಇವರೆಲ್ಲರೂ ಆ ದೋಣಿಯಲ್ಲಿ ಕುಳಿತು ಆಚೆ ದಡಕ್ಕೆ ಹೋಗಲು ಹುಟ್ಟು ಹಾಕುತ್ತಿದ್ದರು. ದಿನವಿಡೀ ಬೋಧಿಸಿದ್ರಿಂದ ಯೇಸು ಆಯಾಸಗೊಂಡಿದ್ದನು. ಆತನು ತಲೆದಿಂಬಿಗೆ ಒರಗಿ ಮಲಗಿಬಿಟ್ಟನು. ಆತನು ಗಾಢ ನಿದ್ರೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಸಮುದ್ರ ಅಲೆಗಳು ಬೋರ್ಗರೆದವು. ಪ್ರಿಯರೇ, ದೊಡ್ಡ ದೊಡ್ಡ ಅಲೆಗಳು ಇವರಿದ್ದ ದೋಣಿಯನ್ನು ಅಪ್ಪಳಿಸುತ್ತಿದ್ದವು. ಯೇಸು ಇನ್ನೂ ನಿದ್ರಿಸುತ್ತಿದ್ದನು. ದೋಣಿಯೊಳಗೆ ಬರುತ್ತಿದ್ದ ನೀರನ್ನು ಶಿಷ್ಯರು ಆಚೆ ಎಸೆಯುತ್ತಿದ್ದರು, ಆದರೆ ದೋಣಿ ಹತೋಟಿಗೆ ಬರಲೇ ಇಲ್ಲ. ದೋಣಿ ಮುಳುಗಲಾರಂಭಿಸಿತು. ಯೇಸು ಇನ್ನೂ ನಿದ್ರಿಸುತ್ತಿದ್ದನು. ಒಂದು ವೇಳೆ ಅಂಥ ಸ್ಥಿತಿಯಲ್ಲಿ ನೀವಿರುತ್ತಿದ್ರೆ ಏನು ಮಾಡುತ್ತಿದ್ರಿ? ಆಗಲೇ ಕತ್ತಲಾಗಿತ್ತು. ಅವರೆಲ್ಲರೂ ಸಹ ನಿರೀಕ್ಷೆ ಬೇರೆ ಕಳಕೊಂಡಿದ್ರು. ಆಗ ಅವರು ಯೇಸುವನ್ನು ಎಬ್ಬಿಸಿ ಆತನ ಸಹಾಯ ಕೋರಲು ಬಯಸಿದರು. ಅವರು ಆತನನ್ನು ಅಳ್ಳಾಡಿಸಿ ಎಬ್ಬಿಸಿದರು. ಪ್ರಿಯರೇ, ಆ ದೋಣಿಯನ್ನು ಹತೋಟಿಗೆ ತಂದು ಆ ದೋಣಿಯಲ್ಲಿದ್ದ ನೀರನ್ನು ಹೊರಚೆಲ್ಲುವಂತೆ ಯೇಸು ಸಹಾಯ ಮಾಡುತ್ತಾನೆಂದು ನಿರೀಕ್ಷಿಸಿದರು. ಅವರು ಯೇಸುವನ್ನು ಕೇಳಿದರು, ನಾವು ಸಾಯುತ್ತಿದ್ದೇವಲ್ಲ, ನಿನಗೆ ಸ್ವಲ್ಪವೂ ಚಿಂತೆ ಇಲ್ಲವೇ ಎಂಬುದಾಗಿ. ಯೇಸು ಎದ್ದು ಆ ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆತನು ಶಾಂತನಾಗು ಎಂಬುದಾಗಿ ಹೇಳಿದಾಗ ಗಾಳಿಯೂ ನಿಂತಿತು, ಸಮುದ್ರವೂ ಶಾಂತವಾಯಿತು. ಆತನ 12 ಶಿಷ್ಯರು ಆಶ್ಚರ್ಯಪಟ್ಟು, ಈತನು ಯಾರಿರಬಹುದು? ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವೂ ಕೂಡ ಈತನು ಹೇಳಿದ ಹಾಗೆಯೇ ಕೇಳುತ್ತವಲ್ಲ ಎಂದು ಅಂದುಕೊಂಡರು. ಅವರು ಆತನ ಶಿಷ್ಯರಾಗಿದ್ದರೂ ಯೇಸುವೇ ದೇವರೆಂದು ಅರಿಯದವರಾಗಿದ್ದರು. ಯೇಸು ಅವರಿಗೆ, ಯಾಕೆ ಧೈರ್ಯಗೆಡುತ್ತೀರಿ? ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಿದನು. ಇದಾದ ನಂತರ ಶಿಷ್ಯರಿಗೆ ತಮ್ಮ ಗುರು ದೇವರೆಂದು ಅರಿವಾಯಿತು. ಯೇಸು ಇದನ್ನು ಹೇಗೆ ಮಾಡಿದ ಎಂದು ನಿಮಗೆ ಗೊತ್ತೇ? ಪ್ರಿಯರೇ, ಯೇಸುವಿಗೆ ಇದೊಂದು ಸಾಮಾನ್ಯ ಸಂಗತಿ. ಯಾಕೆಂದರೆ ಆತನೇ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಮತ್ತು ಎಲ್ಲವನ್ನು ಉಂಟು ಮಾಡಿದವನಾಗಿದ್ದಾನೆ. ಆತನು ಈ ರೀತಿಯಾಗಿ ತನ್ನ ಸೃಷ್ಟಿಯ ಮೇಲೆ ಅಧಿಕಾರ ಸ್ಥಾಪಿಸಿದ್ದಾನೆ. ಗಾಳಿ ಮತ್ತು ಸಮುದ್ರ ಆತನ ಮಾತನ್ನು ಕೇಳಿದ್ದನ್ನು ನೀವು ಈಗಾಗಲೇ ತಿಳಿಕೊಂಡಿದ್ದೀರಿ. ಯೇಸು ತನ್ನ ಶಿಷ್ಯರಿಗೆ ಹೇಳಿದ, ನೀವು ನನ್ನನ್ನು ನಂಬುವುದಾದರೆ ಚಿಂತಿಸುವುದಕ್ಕೆ ಕಾರಣವಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಇಂದೂ ಸಹ ಜೀವಿಸುವವನಾಗಿದ್ದಾನೆ. ನೀವು ಆತನನ್ನು ನಂಬುವುದಾದರೆ ನೀವು ಚಿಂತಿಸುವ ಅಗತ್ಯತೆ ಇಲ್ಲ. ಆತನು ನಿಮ್ಮನ್ನು ಸಂರಕ್ಷಿಸುತ್ತಾನೆ. ಆತನು ನಿಮಗೆ ಮಾರ್ಗದರ್ಶನ ನೀಡುತ್ತಾನೆ. ಆತನು ನಿಮಗೆ ಆಜ್ಞೆ ನೀಡಲು ಬಯಸುವುದೇ ಇಲ್ಲ. ಒಬ್ಬ ಮಗ ಅಥವಾ ಮಗಳು ತನ್ನ ತಂದೆಯನ್ನು ಪ್ರೀತಿಸುವಂತೆ, ವಿಧೇಯರಾಗಿರುವಂತೆ, ನೀವು ಆತನನ್ನು ಪ್ರೀತಿಸುವಂತೆ ಮತ್ತು ವಿಧೇಯರಾಗಿರುವಂತೆ ಆತನು ಬಯಸುತ್ತಾನೆ. ಯೇಸು ಹೇಳಿದ್ದಾನೆ, ಎಲೈ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ವಿಶ್ರಾಂತಿ ನೀಡುವಂತೆ ಯೇಸುವಿನ ಮೊರೆ ಹೋಗಿರಿ. ನಿಮ್ಮ ಜೀವನದಲ್ಲಿರುವ ಎಲ್ಲ ಚಿಂತೆಗಳನ್ನು, ಕಷ್ಟಗಳನ್ನು ಆತನಿಗೆ ಒಪ್ಪಿಸಿರಿ. ನಿಮ್ಮ ದೈನಂದಿನ ಹೊರೆಯು ಪ್ರತಿದಿನ ಹೆಚ್ಚುತ್ತಲೇ ಇರುತ್ತವೆ. ಆದರೆ ನಿಮ್ಮ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡುವಾಗ ಆತನು ಸಮಸ್ಯೆ ಎಂಬ ಸಾಗರವನ್ನು ಶಾಂತಗೊಳಿಸಿ ನಿಮ್ಮ ಜೀವಿತದಲ್ಲಿ ವರ್ಣಿಸಲಾಗದಷ್ಟು ಸಮಾಧಾನ, ಸಂತೋಷವನ್ನು ತರಲಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಆತನನ್ನು ನಂಬುವಂತೆ, ಪ್ರೀತಿಸುವಂತೆ, ವಿಶ್ವಾಸವಿಡುವಂತೆ, ನಿರೀಕ್ಷೆ ಇಡುವಂತೆ ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ. ಆತನು ನಿಮ್ಮ ಎಲ್ಲ ಭಯವನ್ನು ನೀಗಿಸುವನು. ನಿಮ್ಮ ಜೀವಿತದ ಅಲ್ಲ ಕಲ್ಲೋಲ ಪರಿಸ್ಥಿತಿಗಳಲ್ಲಿ, ಅಪಾಯಗಳಲ್ಲಿ ಆತನು ನಿಮ್ಮೊಂದಿಗೆ ಇದ್ದು ನಿಮ್ಮನ್ನು ಸಂರಕ್ಷಿಸುವನು. ತನ್ನ ಶಿಷ್ಯರನ್ನು ಪ್ರಾಣ ಭಯದಿಂದ ಹೇಗೆ ಕಾಪಾಡಿದನೆಂದು ಈಗ ತಾನೇ ಕೇಳಿದ್ದಿರಲ್ಲವೇ? ಈಗ ಯೇಸುವನ್ನು ಕುರಿತು ಪ್ರಾರ್ಥಿಸೋಣ. ನನ್ನೊಂದಿಗೆ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣವೇ? ಯೇಸುವೇ, ನನ್ನ ಜೀವಿತದ ಸಮಸ್ಯೆಗಳಿಂದ ನಾನು ಸೋತು ಹೋಗಿದ್ದೇನೆ. ನನಗೆ ಸಹಾಯ ನೀಡಲು ಯಾರೂ ಇಲ್ಲ. ನೀನು ನನ್ನನ್ನು ಪ್ರೀತಿಸುತ್ತೀ ಮತ್ತು ನನಗೆ ಸಹಾಯ ನೀಡಲು ಶಕ್ತನು, ಯಾಕೆಂದರೆ ನೀನು ದೇವರೆಂದು ಬಲ್ಲೆನು. ನನ್ನ ಈ ಎಲ್ಲ ಸಮಸ್ಯೆಗಳ ಮೇಲೆ ನಿನಗೆ ಹತೋಟಿ ಇದೆಯೆಂದು ಬಲ್ಲೆನು. ಯೇಸುವೆ, ದಯಮಾಡಿ ಸಹಾಯ ನೀಡು. ಈ ಪರಿಸ್ಥಿತಿಯಿಂದ ನನ್ನನ್ನು ಬಿಡುಗಡೆ ಮಾಡು, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಟ್ಟಿದ್ದೇನೆ ಯೇಸುವೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೇನಾದರೂ ಪ್ರಾರ್ಥನೆ ಬೇಡಿಕೆ ಇರುವುದಾದರೆ ನಮಗೆ ದಯಮಾಡಿ ಪತ್ರ ಬರೀರಿ ಅಥವಾ ನಮ್ಮನ್ನು ಸಂಪರ್ಕಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ: ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ: ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.